ಅಧ್ಯಾಯ 20. ಗಲಾಟೆ ನಿಂತು ಹೋದ ಮೇಲೆ ಪೌಲ ಶಿಷ್ಯರನ್ನ ಬರೋಕೆ ಹೇಳಿದ. ಅವರನ್ನ ಪ್ರೋತ್ಸಾಹಿಸಿ ಅವರಿಗೆ ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿಂದ ಮೆಕೆದೋನಿಯಕ್ಕೆ ಹೋದ. ಮೆಕೆದೋನಿಯದಲ್ಲಿ ಎಲ್ಲ ಕಡೆ ಹೋಗಿ ಶಿಷ್ಯರನ್ನ ತುಂಬಾ ಪ್ರೋತ್ಸಾಹಿಸಿದ. ಆಮೇಲೆ ಗ್ರೀಸ್ ದೇಶಕ್ಕೆ ಹೋದ. ಪೌಲ ಅಲ್ಲಿ 3 ತಿಂಗಳು ಇದ್ದ. ಆಮೇಲೆ ಅಡಗೋತಿ ಸಿರಿಯಾಕ್ಕೆ ಹೋಗ್ಬೇಕಂತ ಇದ್ದ. ಆದ್ರೆ ಇನ್ನೇನು ಹೋಗ್ಬೇಕಂತ ಇರುವಾಗ ಯಹೂದ್ಯರು ಅವನನ್ನ ಕೊಲ್ಲೋಕೆ ಒಳಸಂಚು ಮಾಡಿದ್ದಾರೆ ಅಂತ ಅವನಿಗೆ ಗೊತ್ತಾಯ್ತು. ಹಾಗಾಗಿ ಅವನು ಮೆಕೆದೋನಿಯದ ದಾರಿಯಲ್ಲಿ ವಾಪಸ್ ಹೋಗೋಕ್ಕೆ ತೀರ್ಮಾನ ಮಾಡಿದ. ಆಗ ಅವನ ಜೊತೆ ಬೆರೋಯ ಪಟ್ಟಣದ ಪುರ್ರನ ಮಗ ಸೋಪತ್ರ, ಥೆಸಲೋನಿಕದ ಅರಿಸ್ತಾರ್ಕ ಮತ್ತು ಸೆಕುಂದ, ದೆರ್ಬೆ ಪಟ್ಟಣದ ಗಾಯ, ತಿಮೋತಿ, ಏಷ್ಯಾ ಪ್ರದೇಶದ ತುಕಿಕ ಮತ್ತು ತ್ರೋಫಿಮ ಇದ್ರು. ಇವರು ನಮಗಿಂತ ಮುಂಚೆ ತ್ರೋವಕ್ಕೆ ಹೋಗಿ ಅಲ್ಲಿ ನಮಗೋಸ್ಕರ ಕಾಯ್ತಾ ಇದ್ರು. ಆದ್ರೆ ನಾವು ಉಳಿಯಿಲ್ಲದ ರೊಟ್ಟಿ ಹಬ್ಬ ಮುಗಿಸ್ಕೊಂಡು ಫಿಲಿಪಿಯಿಂದ ಅಡಗು ಹತ್ತಿದ್ವಿ. 5 ದಿನ ಆದ್ಮೇಲೆ ತ್ರೋವಕ್ಕೆ ಬಂದು ಅವರನ್ನ ಭೇಟಿ ಮಾಡಿದ್ವಿ. ಅಲ್ಲಿ 7 ದಿನ ಇದ್ವಿ. ವಾರದ ಮೊದಲನೇ ದಿನ ನಾವೆಲ್ಲ ಊಟ ಮಾಡೋಕೆ ಒಂದು ಕಡೆ ಸೇರಿ ಬಂದ್ವಿ. ಆಗ ಪೌಲ ಅಲ್ಲಿದ್ದವರಿಗೆ ಭಾಷಣ ಕೊಡೋಕೆ ಶುರು ಮಾಡಿದ. ಮಧ್ಯರಾತ್ರಿ ತನಕ ಮಾತಾಡ್ತಾ ಇದ್ದ, ಯಾಕಂದ್ರೆ ಮಾರನೇ ದಿನ ಅವನು ವಾಪಸ್ ಹೋಗಬೇಕಿತ್ತು. ನಾವು ಸೇರಿ ಬಂದಿದ್ದ ಮೇಲಂತಿಸ್ತಿನ ಆ ಮನೆಯಲ್ಲಿ ತುಂಬಾ ದೀಪ ಇತ್ತು. ಯುತಿಕ ಅನ್ನೋ ಒಬ್ಬ ಯುವಕ ಕಿಟಕಿ ಹತ್ರ ಕೂತಿದ್ದ. ಪೌಲ ಮಾತಾಡ್ತಾ ಇದ್ದಾಗ ಅವನಿಗೆ ತುಂಬಾ ನಿದ್ದೆ ಬಂತು. ಅವನು ನಿದ್ದೆಯಲ್ಲಿ 3ನೇ ಮಹಡಿಯಿಂದ ಕೆಳಗೆ ಬಿದ್ದ. ಹತ್ರ ಹೋಗಿ ನೋಡಿದಾಗ ಅವನು ಸತ್ತು ಹೋಗಿದ್ದ. ಆದ್ರೆ ಪೌಲ ಕೆಳಗೆ ಹೋಗಿ ಬಗ್ಗಿ ಅವನನ್ನ ಅಪ್ಕೊಂಡು ಅಲ್ಲಿದ್ದವರಿಗೆ, ಅಳೋದನ್ನ ನಿಲ್ಲಿಸಿ, ಇವನು ಇನ್ನೂ ಜೀವಂತ ಇದ್ದಾನೆ ಅಂದ. ಆಮೇಲೆ ಪೌಲ ಮೇಲೆ ಹೋಗಿ ಊಟ ಮಾಡೋಕೆ ಶುರು ಮಾಡಿದ. ಅವನು ಅವರ ಜೊತೆ ಬೆಳಗಾಗೋ ತನಕ ತುಂಬಾ ಹೊತ್ತು ಮಾತಾಡ್ತಾ ಇದ್ದ. ಆಮೇಲೆ ಅಲ್ಲಿಂದ ಹೊರಟು ಹೋದ. ಅವರು ಆ ಯುವಕನನ್ನ ಕರ್ಕೊಂಡು ಹೋದ್ರು. ಅವನಿಗೆ ಮತ್ತೆ ಜೀವ ಬಂದಿರೋದನ್ನ ನೋಡಿ ಅವರಿಗೆ ತುಂಬಾ ಖುಷಿಯಾಯ್ತು. ಪೌಲ ನಮಗೆ, ನೀವು ಅಡುಗ ಹತ್ತಿ ಆಸೋಸಿಗೆ ಹೋಗಿ, ನಾನು ಅಲ್ಲಿ ತನಕ ನಡ್ಕೊಂಡು ಬಂದು ಅಲ್ಲಿಂದ ನಿಮ್ಮ ಜೊತೆ ಹಡಗಲ್ಲಿ ಬರ್ತೀನಿ ಅಂತಿದ್ದ. ಹಾಗಾಗಿ ನಾವು ಅಲ್ಲಿ ಹೋಗಿ ಅವನಿಗೋಸ್ಕರ ಕಾಯ್ತಾ ಇದ್ವಿ. ಪೌಲ ಆಸೋಸಿಗೆ ಬಂದಾಗ ನಾವು ಅವನನ್ನ ಹಡಗಲ್ಲಿ ಹತ್ತಿಸ್ಕೊಂಡು ಮಿಥಿಲೇನೆಗೆ ಹೋದ್ವಿ. ಮಾರನೇ ದಿನ ಅಲ್ಲಿಂದ ಹಡಗಲ್ಲಿ ಕಿಯೋಸ್ ದ್ವೀಪದ ಹತ್ರ ಬಂದ್ವಿ. ಅದರ ಮಾರನೇ ದಿನ ಸಾಮೋಸಿಗೆ ಬಂದ್ವಿ. 1 ದಿನ ಆದಮೇಲೆ ಮಿಲೇತಕ್ಕೆ ತಲುಪಿದ್ವಿ. ಪೌಲನಿಗೆ ಏಷ್ಯಾ ಪ್ರದೇಶದಲ್ಲಿ ಸಮಯ ವ್ಯರ್ಥ ಮಾಡೋಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ 50ನೇ ದಿನದ ಹಬ್ಬ ಹತ್ರ ಆಗಿತ್ತು. ಹಾಗಾಗಿ ಅವನು ಎಫೆಸದಲ್ಲಿ ಇಳಿಯದೆ ಆದಷ್ಟು ಬೇಗ ಯೆರೂಸಲೇಮಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಆದರೆ ಪೌಲ ಮಿಲೇತದಿಂದ ಎಫೆಸದ ಸಭೆಯ ಹಿರಿಯರಿಗೆ ಸಂದೇಶ ಕಳಿಸಿ ಬರೋಕೆ ಹೇಳಿದ. ಅವರು ಪೌಲನ ಹತ್ರ ಬಂದರು. ಆಗ ಅವನು, ನಾನು ಏಷ್ಯಾ ಪ್ರದೇಶಕ್ಕೆ ಕಾಲಿಟ್ಟ ಮೊದಲನೇ ದಿನದಿಂದ ಇಲ್ಲಿ ತನಕ ನಿಮ್ಮ ಜೊತೆ ಹೇಗೆ ನಡ್ಕೊಂಡಿದ್ದೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಹೂದ್ಯರು ನನ್ನನ್ನು ಸಾಯಿಸೋಕೆ ಒಳಸಂಚು ಮಾಡಿದಾಗ ಕಣ್ಣೀರಿಟ್ಟು ಕಷ್ಟಪಟ್ಟೆ. ನಾನು ದೀನತೆಯಿಂದ ಪ್ರಭುವಿನ ಸೇವೆ ಮಾಡಿದೆ. ನಿಮಗೆ ಪ್ರಯೋಜನ ಆಗೋ ಯಾವುದೇ ವಿಷಯನ ನಾನು ನಿಮ್ಮಿಂದ ಮುಚ್ಚಿಡಲಿಲ್ಲ. ಎಲ್ಲರ ಮುಂದೆ ಅದನ್ನು ನಾನು ನಿಮಗೆ ಹೇಳಿದೆ. ಮನೆ ಮನೆಗೂ ಬಂದು ಕಲಿಸಿದೆ. ಪಶ್ಚಾತ್ತಾಪಪಟ್ಟು ದೇವರನ್ನ ಆರಾಧಿಸೋ ಹಾಗೆ ಮತ್ತು ನಮ್ಮ ಏಸು ಪ್ರಭು ಮೇಲೆ ನಂಬಿಕೆ ಇಡೋ ಹಾಗೆ ಯಹೂದ್ಯರಿಗೂ ಗ್ರೀಕರಿಗೂ ಚೆನ್ನಾಗಿ ವಿವರಿಸಿದೆ. ಆದರೆ ಈಗ ಪವಿತ್ರ ಶಕ್ತಿ ಹೇಳಿದ ಹಾಗೆ ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ಏನಾಗುತ್ತೋ ಗೊತ್ತಿಲ್ಲ. ಒಂದು ಮಾತ್ರ ಗೊತ್ತು, ಬೇಡಿಗಳು ಕಷ್ಟಗಳು ನನಗಾಗಿ ಕಾಯ್ತಾ ಇವೆ ಅಂತ ಪವಿತ್ರ ಶಕ್ತಿ ಎಲ್ಲ ಊರುಗಳಲ್ಲಿ ನನಗೆ ನೆನಪಿಸ್ತಾನೇ ಇದೆ. ಆದರೂ ನನ್ನ ಪ್ರಾಣಕ್ಕೆ ಏನಾಗುತ್ತೋ ಅನ್ನೋ ಚಿಂತೆ ನನಗಿಲ್ಲ. ಏಸುಪ್ರಭು ನನಗೆ ಕೊಟ್ಟ ಈ ಕೆಲಸವನ್ನ ಮಾಡಿ ಮುಗಿಸೋದೇ ನನ್ನ ಗುರಿ. ದೇವರ ಅಪಾರ ಕೃಪೆ ಬಗ್ಗೆ ಎಲ್ಲ ಕಡೆ ಚೆನ್ನಾಗಿ ಸಾರಿ ಹೇಳೋದೇ ಆ ಕೆಲಸ. ನಾನು ನಿಮಗೆ ದೇವರ ಆಳ್ವಿಕೆ ಬಗ್ಗೆ ಸಾರಿದೆ. ಆದರೆ ಇನ್ನು ಮುಂದೆ ನಿಮ್ಮಲ್ಲಿ ಯಾರೂ ನನ್ನ ಮುಖ ನೋಡಕ್ಕಾಗಲ್ಲ ಅಂತ ನಂಗೊತ್ತು. ಹಾಗಾಗಿ ಇವತ್ತು ನಿಮಗೆಲ್ಲ ಒಂದು ಮಾತು ಹೇಳೋಕೆ ಇಲ್ಲಿಗೆ ಕರೆದೆ. ಅದೇನಂದ್ರೆ, ನಿಮ್ಮಲ್ಲಿ ಯಾರಾದರೂ ನಾಶವಾದ್ರೆ ಅದಕ್ಕೆ ನಾನು ಕಾರಣ ಅಲ್ಲ. ಯಾಕಂದ್ರೆ ದೇವರ ಇಷ್ಟ ಏನಂತ ನಾನು ನಿಮಗೆ ಪೂರ್ತಿಯಾಗಿ ಹೇಳಿದ್ದೀನಿ. ನೀವು ನಿಮ್ಮ ಬಗ್ಗೆ ಜಾಗ್ರತೆ ವಹಿಸಿ, ಇಡೀ ಸಭೆನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ದೇವರ ಸಭೆನ ಕಾಯಕ್ಕೋಸ್ಕರ ಪವಿತ್ರ ಶಕ್ತಿ ನಿಮ್ಮನ್ನ ಮೇಲ್ವಿಚಾರಕರನ್ನಾಗಿ ನೇಮಿಸಿದೆ. ಅಷ್ಟೇ ಅಲ್ಲ, ದೇವರು ಆ ಸಭೆನ ತನ್ನ ಸ್ವಂತ ಮಗನ ರಕ್ತದಿಂದ ಕೊಂಡ್ಕೊಂಡಿದ್ದಾನೆ. ನಾನು ಹೋದ ಮೇಲೆ ಕ್ರೂರ ತೋಳಗಳ ತರ ಇರೋ ಜನ ನಿಮ್ಮ ಹತ್ರ ಬರ್ತಾರೆ. ಅವರು ಸಭೆ ಜೊತೆ ತುಂಬಾ ಒರಟಾಗಿ ನಡ್ಕೊಳ್ತಾರೆ. ಅಷ್ಟೇ ಅಲ್ಲ, ನಿಮ್ಮಲ್ಲೇ ಕೆಲವರು ಶಿಷ್ಯರನ್ನ ತಮ್ಮ ಕಡೆ ಎಳ್ಕೊಳ್ಳೋಕೆ ತಪ್ಪು ತಪ್ಪಾಗಿ ಏನೇನೋ ಕಲಿಸ್ತಾರೆ ಅಂತ ನಂಗೊತ್ತು. ಹಾಗಾಗಿ ಯಾವಾಗ್ಲೂ ಎಚ್ಚರವಾಗಿರಿ. ನಾನು 3 ವರ್ಷ ಬಿಡದೆ ಹಗಲು ರಾತ್ರಿ ಕಣ್ಣೀರು ಸುರಿಸಿ ನಿಮ್ಮಲ್ಲಿ ಒಬ್ಬೊಬ್ಬರಿಗೂ ಬುದ್ಧಿ ಹೇಳಿದೆ ಅಂತ ನೆನ್ಪಿಟ್ಕೊಳ್ಳಿ. ದೇವರು ಮತ್ತು ಆತನ ಅಪಾರ ಕೃಪೆಯ ಸಂದೇಶ ನಿಮ್ಮನ್ನು ಕಾಪಾಡಲಿ. ತನ್ನ ಪವಿತ್ರ ಜನರಿಗೆ ದೇವರು ಕೊಡೋ ಆ ಅಪಾರ ಕೃಪೆ ನಿಮಗೆ ಸಿಗಲಿ. ನಾನು ಬೇರೆಯವರ ಬೆಳ್ಳಿ ಬಂಗಾರಕ್ಕಾಗಲಿ ಬಟ್ಟೆಗಾಗಲಿ ಆಸೆ ಪಡಲಿಲ್ಲ. ನನ್ನ ಅಗತ್ಯಗಳನ್ನ ನೋಡ್ಕೊಳ್ಳೋಕ್ಕೆ, ನನ್ನ ಜೊತೆ ಇದ್ದವರ ಅಗತ್ಯಗಳನ್ನ ನೋಡ್ಕೊಳ್ಳೋಕ್ಕೆ ನಾನು ನನ್ನ ಕೈಯಾರೆ ಕೆಲಸ ಮಾಡಿದೆ ಅಂತ ನಿಮಗೇ ಗೊತ್ತು. ಅದೇ ಥರ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಆಗ ನಿಮಗೆ ನಂತರನೇ ಬೇರೆಯವರಿಗೆ ಸಹಾಯ ಮಾಡೋಕ್ಕಾಗತ್ತೆ. ಯೇಸು ಪ್ರಭು ಹೇಳಿದ ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆತನು ಹೀಗೆ ಹೇಳಿದನು, ತಗೊಳ್ಳೋದಕ್ಕಿಂತ ಕೊಡೋದ್ರಲ್ಲಿ ಜಾಸ್ತಿ ಖುಷಿ ಸಿಗುತ್ತೆ. ಪೌಲ ಈ ಮಾತುಗಳನ್ನು ಹೇಳಿದ ಮೇಲೆ ಅವರ ಜೊತೆ ಸೇರಿ ಮಂಡಿ ಹಾಕಿ ಪ್ರಾರ್ಥನೆ ಮಾಡಿದ. ಆಗ ಶಿಷ್ಯರೆಲ್ಲ ತುಂಬ ಅತ್ರು ಪೌಲನನ್ನು ಗಟ್ಟಿಯಾಗಿ ಅಪ್ಕೊಂಡು ಪ್ರೀತಿಯಿಂದ ಮುದ್ದಿಟ್ರು. ಪೌಲ, ಇನ್ನು ಮುಂದೆ ನಿಮ್ಮಲ್ಲಿ ಯಾರೂ ನನ್ನ ಮುಖ ನೋಡೋಕ್ಕಾಗಲ್ಲ ಅಂತ ಹೇಳಿದ ಮಾತು ಅವರಿಗೆ ತುಂಬ ಬೇಜಾರಾಗಿತ್ತು. ಆಮೇಲೆ ಅವರು ಪೌಲನನ್ನು ಬಿಡೋಕೆ ಹಡಗಿನ ತನಕ ಹೋದ್ರು.